మహిమ్న స్తవన ఎరడనే శ్లోక ಮೊದಲನೇ ಶ್ಲೋಕವನ್ನು ಕ್ಲುಪ್ತವಾಗಿ ಮತ್ತೆ ಹೇಳಿರ್ತೇನೆ. ನಿನ್ನ ಮಹಿಮೆಯನ್ನು ತಿಳಿಯದೇ ಇದ್ದಂತಹ ಜನರು ಆ ಮಹಿಮೆಯನ್ನು ಕೊಂಡಾಡಿ ಸ್ತುತಿ ಮಾಡುವುದಾದರೆ ಅದರಿಂದ ಏನಾದರೂ ದೋಷ ಬರುವುದಾದರೆ ಬ್ರಹ್ಮಾದಿಗಳಿಗೂ ಆ ದೋಷ ಇದೆ. ದೋಷವಿಲ್ಲವಾದರೆ ನಾನು ಕೂಡ ಈ ಸ್ತುತಿಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳೋದು ಮೊದಲನೇ ಶ್ಲೋಕ. ಅದರ ಎರಡು ಅರ್ಥಗಳನ್ನು ಶಿವಪರ ವಿಷ್ಣುಪರ ಅರ್ಥಗಳನ್ನು ನಾವು ನೋಡಿದ್ವಿ. ಅಲ್ಲಿ ಸಂಬೋಧನೆಗಳನ್ನು ಮತ್ತು ಪದಚ್ಛೇದಗಳನ್ನು ಬೇರೆ ತರಹ ಮಾಡಿಕೊಂಡು ಶಿವಪರವಾಗಿಯೂ ಮಾಡಬಹುದು ವಿಷ್ಣುಪರವಾಗಿಯೂ ಮಾಡಬಹುದು ಈ ಅರ್ಥವನ್ನು ಅಂತ ಮಧುಸೂದನ ಸರಸ್ವತಿಗಳು ನಮಗೆ ಹೇಳಿಕೊಟ್ರು. ಎರಡನೇ ಶ್ಲೋಕ ತುಂಬ ಅತ್ಯಂತ ಮಧುರ, ಅತ್ಯಂತ ಅರ್ಥಗರ್ಭಿತ ಶ್ಲೋಕ ಇದು ಈ ಇಡೀ ಮಹಿಮ್ನ ಸ್ತವದಲ್ಲಿ. ಪುನರಪಿ ಅಸ್ತುತ್ಯತ್ವೇನೈವ ಭಗವಂತಂ ಸೌತಿ ಪೂರ್ವೋಕ್ತಂ ಸ್ವಸ್ಯ ಬ್ರಹ್ಮಾದಿ ಸಾಮ್ಯಂ ಉಪಪಾದಯನ್. ಅಸ್ತುತ್ಯತ್ವವನ್ನು ಹೇಳಿ ಸ್ತುತಿಯನ್ನ ಮಾಡಿದ್ದಾರೆ. ಅಯ್ಯೋ ಸ್ವಾಮಿ, ನಿಮ್ಮ ಬಗ್ಗೆ ಏನು ಹೇಳೋದು, ನಾವು ಏನೂ ಹೇಳಕ್ಕಾಗಲ್ಲ, ಹಾಗಂದ್ರೆ ಏನು ಗುಣ ಇಲ್ಲ ಅಂತನ? ಆಗಲ್ಲ, ಅದು ನಿಮ್ಮ ಬಗ್ಗೆ ಹೇಳೋದಕ್ಕಾಗಲ್ಲ, ಹೇಳೋದಕ್ಕಾಗಲ್ಲ ಅಂತಾನೆ ಹೇಳ್ತಾ ಇದ್ದಾನೆ. ಅದೇ ತರಹ ಇದು ಕೂಡ ಸ್ತುತಿ ಮಾಡಕ್ಕಾಗಲ್ಲ ಅಂತ ಹೇಳಿಕೊಂಡು ಸ್ತುತಿಯನ್ನು ಮಾಡುವಂಥದ್ದು. ಇಲ್ಲಿಯೂ ಕೂಡ ಎರಡನೆಯ ಶ್ಲೋಕದಲ್ಲೂ ಅದೇ ಅರ್ಥವನ್ನು ಇನ್ನಷ್ಟು ದೃಢೀಕರಿಸ್ತಾ ಇರೋದು. ಮತ್ತು ಅಷ್ಟು ಮಾತ್ರ ಅಲ್ಲ, ತುಂಬ ಸುಂದರವಾದಂತಹ ಪದವಿನ್ಯಾಸದ ಜೊತೆಗೆ ಹೇಳ್ತಾ ಇರೋದು. ಅತೀತ ಪಂಥಾನಂ ತವ ಚ ಮಹಿಮಾವಾಂ ಮನಸಯೋ ಅತದ್ವ್ಯಾವೃತ್ಯಾಯಂ ಚಕಿತಮಭಿಧತ್ತೆ ಶ್ರುತಿರಪಿ ಸಕಸ್ಯ ಸ್ತೋತವ್ಯ ಕತಿವಿಧ ಗುಣಃ ಕಸ್ಯ ವಿಷಯಃ ಪದೇ ತ್ವರ್ವಾಚೀನೇ ಪತತಿ ನಮನಃ ಕಸ್ಯ ನವಚಃ. ಸರಳಾರ್ಥ ಸತಿ ಹೇಳ್ತೀನಿ, ಯಾಕೆಂದ್ರೆ ಟೀಕೆಯಲ್ಲಿ ತುಂಬಾ ವಿಸ್ತಾರ ಕೊಟ್ಟಿರೋದು. ತವ ಮಹಿಮಾ ವಾಂ ಮನಸಯೋ ಪಂಥಾನಂ ಅತೀತ, ಹಿಂದೆ ಮೊದಲನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ಮಹಿಮ್ನ ಪಾರಂ ಅವಿದುಷ ಸ್ತುತಿ ಯದಿ ಅಸದೃಶಿ ಅಂತ ಏನು ಹೇಳಿದ್ರು, ನಿನ್ನ ಮಹಿಮೆಯ ಎಲ್ಲೆಯನ್ನು ತಿಳಿದೇ ಇರುವಂತಹ ಒಬ್ಬನು ಸ್ತುತಿಯನ್ನು ಮಾಡಿದ್ದು ಅಸದೃಶವಾಗುವುದಾದರೆ ಅಂತ ಏನು ಹೇಳಿದ್ರು. ಇಲ್ಲಿ ಅದನ್ನು ಇನ್ನೊಂಥರ ಹೇಳ್ತಾರದು, ಏನಕ್ಕೆ ಆ ಮಹಿಮೆ ಸ್ತುತಿಸ್ಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದನ್ನು ಇಲ್ಲಿ ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ತವ ಮಹಿಮಾ, ನಿನ್ನ ಮಹಿಮೆ ಏನಿದೆಯಲ್ಲ, ವಾಕ್ ಮನಸಯೋಹು ಪಂಥಾನಂ ಅತೀತ. ನಿನ್ನ ಮಹಿಮೆ ಮಾತಿಗೂ ಮನಸ್ಸಿನ ಸಂಕಲ್ಪಕ್ಕೂ ಮೀರಿರುವಂಥದ್ದು. ಲೋಕದಲ್ಲಿರುವಂತಹ ಯಾವುದೇ ವಸ್ತು ಅದನ್ನ ಮಾತಿನಲ್ಲಿ ಹೇಳಬಹುದು, ಎಷ್ಟೇ ದೊಡ್ಡದಾಗಲಿ ಎಷ್ಟೇ ಚಿಕ್ಕದಾಗಲಿ ಮಾತಿನಲ್ಲಿ ಹೇಳಲಿಕ್ಕೆ ಬರುತ್ತೆ. ಇಲ್ಲದೇ ಇರುವಂತಹ ವಸ್ತುಗಳನ್ನ ಮನಸ್ಸಿನಿಂದ ಕಲ್ಪನೆ ಮಾಡಲಿಕ್ಕೆ ಸಿಗುತ್ತೆ. ಹೇಗೆ? ಮೊಲದ ಕೊಂಬು, ಮೊಲಕ್ಕೆ ಕೊಂಬೆ ಇಲ್ಲ. ಮೊಲದ ಕೊಂಬು ಅಂತಂದ್ರೆ ಮನಸ್ಸಿನಿಂದ ಅವನು ಸಂಕಲ್ಪ ಮಾಡಿ, ಓ ಮೊಲಕ್ಕೆ ಕೊಂಬಿದ್ರೆ ಹೀಗಿರಬಹುದು ಅಂತೆಲ್ಲ ಅವನು ಒಬ್ಬ ಮನುಷ್ಯ ಮಾಡ್ಲಿಕ್ಕೆ ಬರುತ್ತೆ. ಗಾಳಿ, ಗಾಳಿ ಗೋಪುರ, ಗಗನ ಕುಸುಮ ಇತ್ಯಾದಿ. ಆದರೆ ನಿನ್ನ ಮಹಿಮೆ ಎಂಥದ್ದು ಅಂತಂದ್ರೆ ವಾಕು ಮನಸ್ಸು ಎರಡಕ್ಕೂ ಮೀರಿರುವಂಥದ್ದು. ಮತ್ತೆ ಶ್ರುತಿ ಮಾತೆ ವಾಕಿನ ತುತ್ತ ತುದಿ, ಶ್ರುತಿ ಮಾತೆ ವೇದ, ಇಂತಹ ನಿನ್ನ ಮಹಿಮೆಯನ್ನ ವರ್ಣಿಸ್ಲಿಕ್ಕೆ ಹೋಗಿ ಅವಳಿಗೂ ಆಗದೆ ಅವಳೇನ್ ಮಾಡ್ತಾ ಇದ್ದಾಳೆ, ಅತತ್ ಅತತ್, ಇದು ಇಷ್ಟು ಭಗವಂತನ ಮಹಿಮೆ ಅಲ್ಲ, ಇಷ್ಟು ಭಗವಂತನ ಮಹಿಮೆ ಅಲ್ಲ ಅಂತ ಮಾತ್ರನೇ ಹೇಳ್ತಾ ಇದ್ದಾಳೆ. ಅತದ್ ವ್ಯಾವೃತ್ಯ, ವ್ಯಾವರ್ತನೆ ಮಾಡ್ತಾ ಇದ್ದಾಳೆ, ಇದಲ್ಲ ಇದಲ್ಲ ಅಂತ ಹೇಳ್ಕೊಂಡು, ಇಷ್ಟಲ್ಲ ಇಷ್ಟಲ್ಲ, ಇದಲ್ಲ ಇದಲ್ಲ ಇತ್ಯಾದಿ ಹೇಳ್ಕೊಂಡು ನಿನ್ನ ಮಹಿಮೆಯನ್ನ ಇದು ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ ಅವಳಿಗೂ ಕೂಡ, ಶ್ರುತಿ ಮಾತೆಗೂ ಕೂಡ. ಅತ್ಯಂತ ಕರುಣೆಯುಳ್ಳಂತಹ ಶ್ರುತಿ ಮಾತೆ, ಶ್ರುತಿ ಇಲ್ಲದೆ ಹೋದ್ರೆ ಸೃಷ್ಟಿಯೇ ಆಗಲ್ಲ. ಎಲ್ಲವನ್ನೂ ಸೃಷ್ಟಿ ಮಾಡುವಂತಹ ಶ್ರುತಿ ಮಾತೆಗೆ ನಮ್ಮ ಮೇಲೆ ಎಷ್ಟು ಕರುಣೆ ಇರಬೇಕು. ಆದರೆ ಭಗವಂತನ ಮಹಿಮೆಯ ವಿಷಯದಲ್ಲಿ ಅವಳ ಕರುಣೆಯು ಕೂಡ ಕಡಿಮೆಯಾಗಿ ಬೀಳುತ್ತೆ. ಯಾಕಂದರೆ ಭಗವಂತನ ಮಹಿಮೆ ಶ್ರುತಿ ಮಾತೆಗೂ ಮೀರಿರುವಂಥದ್ದು. ಅತದ್ವ್ಯಾವೃತ್ಯ ಯಂ ಚಕಿತಂ ಅಭಿಧತ್ತೆ ಶ್ರುತಿರಪಿ. ಚಕಿತಳಾಗಿ ಹೇಳುತ್ತಿದ್ದಾಳೆ ಶ್ರುತಿ ಮಾತೆ. ಚಕಿತಂ ಅಂತನೊಂದು ಸಂಸ್ಕೃತದಲ್ಲಿ ಒಂದು ವಿಶೇಷ ಉಪಯೋಗ ಇದೆ, ಕ್ರಿಯಾ ವಿಶೇಷಣ ಅಂತ. ಗಟ್ಟಿಯಾಗಿ ಕೂಗಿದ ಅಂತ ಏನು ಹೇಳ್ತೀವೋ, ಗಟ್ಟಿಯಾಗಿ ಅಂತನೊಂದು ಕ್ರಿಯೆಗೆ ಇರುವಂತಹ ವಿಶೇಷಣ ಅದು. ಅದೇ ತರಹ ಇಲ್ಲಿ ಚಕಿತಂ ಅಭಿಧತ್ತೆ, ಚಕಿತವಾಗಿ ಹೇಳ್ತಾ ಇದ್ದಾಳೆ ಶ್ರುತಿ ಮಾತೆ. ಶ್ರುತಿರಪಿ, ಹೀಗಿರುವಾಗ ಸ ಕಸ್ಯ ಸ್ತೋತವ್ಯ, ಶ್ರುತಿ ಮಾತೆಗೆ ಮೀರಿರುವಂತಹ ಮಾತಿನ ತುತ್ತ ತುದಿ ಶ್ರೇಷ್ಠಾತಿಶ್ರೇಷ್ಠವಾಕ್ ವೇದ, ವೇದಕ್ಕೂ ಮೀರಿರುವಾಗ ನಿನ್ನ ಸ್ತುತಿಸುವುದಾದರೂ ಯಾರು? ಸ ಕಸ್ಯ ಸ್ತೋತವ್ಯ, ಕತಿವಿಧ ಗುಣ, ಎಷ್ಟು ಗುಣಗಳಿದೆ ಯಾರಿಗಪ್ಪ ಗೊತ್ತು? ಕಸ್ಯ ವಿಷಯ, ಮನಸ್ಸಿನ ವಿಷಯವೋ ವಾಕಿನ ವಿಷಯವೋ ಯಾವುದು ಗೊತ್ತಾಗ್ತಾ ಇಲ್ಲ. ಆದರೆ ಹೀಗೆಲ್ಲ ಇದ್ದರೂ ಕೂಡ ಸ್ತುತಿಸುವುದನ್ನ ಬಿಡ್ತಾರ ಜನ ಅಂತಂದ್ರೆ ಇಲ್ಲ. ಪದೇ ತ್ವರ್ವಾಚೀನೇ ಪತತಿ ನ ಮನಃ ಕಸ್ಯನ ವಚ. ಪ್ರತಿಯೊಬ್ಬನೂ ಕೂಡ ತನ್ನ ತನ್ನ ಕ್ಷಮತೆಗೆ ಅನುಸಾರವಾಗಿ ಸ್ತುತಿಯನ್ನು ಮಾಡಿಯೇ ಮಾಡುತ್ತಾನೆ ಅಂತನ್ನೋದು ಎರಡನೆಯ ಶ್ಲೋಕದ ಸಾರ. ಟೀಕೆಯನ್ನು ನೋಡೋಣ. ಅತೀತ ಇತಿ ಪೂರ್ವೋಕ್ತಂ ಸಂಬೋಧನಂ ಆವರ್ತನೀಯ. ಈ ಶ್ಲೋಕದಲ್ಲಿ ಯದ್ಯಪಿ ಸಂಬೋಧನೆ ಏನೂ ಇಲ್ಲ, ಹಿಂದಿನ ಶ್ಲೋಕದ ಸಂಬೋಧನೆಯನ್ನು ತಗೊಳ್ಳಿ, ಇಲ್ಲಿ ಅಧ್ಯಾಹಾರ ಮಾಡಿಕೊಳ್ಳಿ. ಹರ ಅಂತ ಅಲ್ಲಿದ್ದು ತವ ಮಹಿಮಾ ಅಂತ ಹೇಳಿದೆ. ತವ ಅಂದ್ರೆ ನಿನ್ನ, ನಿನ್ನ ಅಂದ್ರೆ ಯಾರ ಅಂತ ಕೇಳಬೇಡಿ. ಹರ ನಿನ್ನ ಮಹಿಮೆ ಅಂತ ತಗೊಳ್ಳಿ. ತವ ಮಹಿಮಾ ಸಗುಣೋ ನಿರ್ಗುಣಶ್ಚ ವಾಂಗ್ಮನಸಲೋಹೋ ಪಂಥಾನಂ ವಿಷಯತ್ವಂ ಅತೀತ ಅತಿಕ್ರಾಂತ. ನಿನ್ನ ಮಹಿಮೆ ಏನಿದೆಯಲ್ಲ, ನಿಜವಾಗಲೂ ನೀನು ನಿರ್ಗುಣ, ಆದರೆ ಭಕ್ತರ ಅನುಕಂಪೆಗಾಗಿ ಗುಣವಿದ್ದ ಹಾಗೆ ನೀನು ಕಾಣಿಸುತ್ತೀಯೇ. ಯಾಕೆ ಅಂದರೆ ಅನುಗ್ರಹ ಮಾಡಬೇಕು ಒಬ್ಬ ಭಕ್ತನ ಮೇಲೆ ಅಂತಂದ್ರೆ ಸತ್ವಗುಣ ಬೇಕು, ದುಷ್ಟರ ಸಂಹಾರ ಮಾಡಬೇಕಾದ್ರೆ ಸಂಹಾರಕ್ಕೆ ರಜೋಗುಣ ಬೇಕು, ತಮೋಗುಣ ಬೇಕು. ಸೃಷ್ಟಿ ಮಾಡಬೇಕಾದ್ರೆ ಯಾವುದೋ ಒಂದು ವಸ್ತುವನ್ನ ರಜೋಗುಣ ಬೇಕು. ನಮ್ಮ ಅನುಗ್ರಹಕ್ಕೋಸ್ಕರವಾಗಿ ಭಗವಂತ ನಿಜವಾಗ್ಲೂ ನಿರ್ಗುಣನಾದರೂ ಕೂಡ ಸಗುಣನಾದಂತೆ ಕಾಣುತ್ತಾನೆ. ನಿನ್ನ ಮಹಿಮೆಗೆ ಈ ಸಗುಣ ಮತ್ತು ನಿರ್ಗುಣ ಮಹಿಮೆ ಎರಡನ್ನು ಹೇಳಬಹುದು. ನಿನ್ನ ಮಹಿಮೆ ಸಗುಣವೂ ಹೌದು, ನಿರ್ಗುಣವೂ ಹೌದು. ನಿರ್ಗುಣ ಯಾಕೆ, ಅದವನ ಸ್ವರೂಪ. ಸಗುಣ ಯಾಕೆ, ನಮಗೋಸ್ಕರ ಲೀಲಾ ಕಲ್ಪಿತ ವಿಗ್ರಹದ ಗುಣಗಳು ಒಂದಿಷ್ಟಿರುತ್ತವೆ. ಈ ಸಗುಣ ಮಹಿಮೆಯೂ ನಿರ್ಗುಣ ಮಹಿಮೆಯೂ ಎರಡೂ ಕೂಡ ವಾಕು ಮನಸ್ಸು ಎರಡರ ವಿಷಯತ್ವವನ್ನು ಮೀರಿರುವಂಥದ್ದು. ವಸ್ತುಗಳು ವಾಗ್ವಿಷಯ, ಕಣ್ಣಿಗೆ ಕಾಣಿಸುವಂಥದ್ದು ವಾಗ್ವಿಷಯ. ಮನಸ್ಸಿನ ವಿಷಯಗಳು ವಸ್ತುಗಳಾಗಬಹುದು, ಅಂದರೆ ಸಂಕಲ್ಪಗಳಾಗಬಹುದು, ಇವೆಲ್ಲವೂ ಕೂಡ ಮನಸ್ಸಿನ ವಿಷಯಗಳು. ಈ ಎರಡೂ ಕೂಡ, ಈ ಎರಡರಲ್ಲೂ ನಿನ್ನ ಮಹಿಮೆಯನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಚ ಶಬ್ದ ಅವಧಾರಣೆ, ಇದು ಒಂದು ವಿಶೇಷ ಸಂಸ್ಕೃತದಲ್ಲಿ. ನಿಪಾತಗಳು ಅಂತ ಹೇಳ್ತಾರೆ, ಅವ್ಯಯಗಳು ಅಂತ ಹೇಳ್ತಾರೆ. ಚ ವಾ ಏವ ಹ ಹಿ ಇತ್ಯಾದಿ ಬೇರೆ ಬೇರೆ ಅರ್ಥಗಳುಳ್ಳ ನಿಪಾತಗಳಿವು. ಸ್ವಲ್ಪ ವ್ಯತ್ಯಾಸ ಇದೆ. ಚ ವೈ ಇವೆಲ್ಲ ನಿಪಾತಗಳ ಕೋಟಿಗೆ ಸೇರುತ್ತೆ. ಅದೊಂದು ಚೂರು ವ್ಯತ್ಯಾಸ, ನಾನು ಹೇಳ್ತೀನಿ. ಈ ಚ ಅಂತನ್ನೋದು ಸಮುಚ್ಚಯಾರ್ಥಿ ಅಂತ ಹೇಳ್ತಾರೆ. ಇವನು ಅವನು ಅಂತ ಹೇಳುವಾಗ ಅಯಂಚ ಸಹಚ ಹೀಗೆ ಉಪಯೋಗಿಸ್ತಾರೆ. ಒಂದರ್ಥ ಇರೋದು ಸಮುಚ್ಚಯಾರ್ಥ, ಇನ್ನೊಂದರ್ಥ ಇರೋದು ಅವಧಾರಣಾರ್ಥ. ಅವನೇ ಅಂತನೋ ಅರ್ಥದಲ್ಲಿ ಚ ಅನ್ನು ಉಪಯೋಗಿಸ್ತಾರೆ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ವೇದ ಪ್ರಸಿದ್ಧಿಯು ಪುರಾಣ ಪ್ರಸಿದ್ಧಿಯೋ ಇರುತ್ತೆ ಅದಕ್ಕೆ. ಅದನ್ನೆಲ್ಲ ಮನೀಷಿಗಳು ನೋಡಿ ನಮಗೆ ಈ ತರ ಹೇಳಿಕೊಟ್ಟಿರ್ತಾರೆ, ಈ ತರಹ ಅರ್ಥ ಇದೆ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು. ವಿಶೇಷವಾಗಿ ಅವ್ಯಯಗಳು ಬರುವಂಥದ್ದು ಯಾವುದು ಚ ಇದೆ, ಏವ ಅದೇ ಅಂತ ಹೇಳೋದು ಅವಧಾರಣೆ. ಅದೇ ಇವ ಅವನ ತರಹ ಅಂತ ಹೇಳುವಾಗ ಇವ, ಅಪಿ ಆಮೇಲೆ ಅಪಿಯು ಕೂಡ ಕೂಡ ಅಂತ ಹೇಳುವಾಗ ಹ, ಹ ಅಂತ ಹೇಳೋದು ಪ್ರಸಿದ್ಧಾರ್ಥಿ, ಪುರಾಣ ಪ್ರಸಿದ್ಧಿ ಇದೆ ಈ ತರಹ ಕೇಳಿದ್ದೀವಿ ಅಂತ ಹೇಳುವಾಗ ಹ ಅನ್ನು ಉಪಯೋಗಿಸ್ತಾರೆ. ಹಿ ಹೀಗೆ ಅಂತ ಹೇಳುವಾಗ ಹಿ ಅಂತ ಹೇಳ್ತಾರೆ. ಇಲ್ಲಿ ತಾವ ಚ ಮಹಿಮಾ ಅಂತ ಇರೋದು ತವ ಮಹಿಮಾ ನಿನ್ನ ಮಹಿಮೆ, ವಾಂಗ್ಮನಸಯೋಹು ಪಂಥಾನುಮತೀತ ಅಂತ ಹೇಳಿದ್ರೆ ಸಾಕಾಗ್ತಾ ಇತ್ತು. ತಾವ ಚ ಮಹಿಮಾ ಅಂತಿದೆ, ಅಚ್ಚ ಏನರ್ಥ ಅವಧಾರಣೆ, ಮನಸ್ಸಿಗೂ ವಾಕಿಗೂ ಮೀರಿದೆ ನಿನ್ನ ಮಹಿಮೆ, ಇದು ಖಂಡಿತ ಅಂತ ಹೇಳಲಿಕ್ಕೆ ಚ ಅನ್ನು ಉಪಯೋಗಿಸಿದ್ದಾರೆ. ಅತೀತ ಏವ ಇತ್ಯರ್ಥ, ಅವಧಾರಣೆ ಅಂದ್ರೆ ಹೀಗೆ ಅಂತ ಹೇಳುವಾಗ. ಅನಂತತ್ವಾತ್ ನಿರ್ಧರ್ಮಕತ್ವಾಚ್ಚ, ಸಗುಣವಾಗಿ ನೋಡುವುದಾದರೆ, ನಿನ್ನೆ ತಾನೇ ಆ ಶ್ಲೋಕವನ್ನು ನೋಡಿದ್ವಿ, ಸಗುಣವಾಗಿ ನೋಡುವುದಾದರೆ ನಿನ್ನ ಗುಣಗಳು ನಿನ್ನ ಶಕ್ತಿಗಳು ಎಷ್ಟು ಅಂತಂದ್ರೆ, ಪಾರ್ಥಿವಾನಿ ರಜಾಂಸಿ ಅಂತ ನಿನ್ನೆ ಬಂದಿತ್ತು ಭಾಗವತದ ಶ್ಲೋಕ. ಪೃಥಿವಿಯ ಕಣಗಳು ಎಷ್ಟಿವೆಯೋ ಅಷ್ಟು ನಿನ್ನ ಗುಣಗಳು, ಅಷ್ಟು ನಿನ್ನ ಶಕ್ತಿಗಳು. ನಿರ್ಗುಣ ಅಂತಂದ್ರೆ ಏನಿರುತ್ತೆ ನಿನ್ನ ಮಹಿಮೆ? ನಿರ್ಧರ್ಮಕತ್ವ, ಒಬ್ಬನನ್ನು ಗುರುತಿಸಬೇಕು, ಗುರುತಿಸಬೇಕಾದ್ರೆ ಹೇಳ್ತೀವಿ ನೀಲಿ ಬಣ್ಣದ ಅಂಗಿಯನ್ನು ಉಟ್ಕೊಂಡಿರ್ತಾನೆ, ಉದ್ದವಾಗಿರ್ತಾನೆ ಇತ್ಯಾದಿ ಇತ್ಯಾದಿ. ಆದರೆ ಇಲ್ಲಿ ಭಗವಂತನಿಗೆ ಆ ತರಹದ ಯಾವ ಧರ್ಮವನ್ನು ಹೇಳಲಿಕ್ಕೆ ಬರಲ್ಲ, ಯಾಕೆ ಅಂದರೆ ಆವಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇರೋದು ಶ್ರುತಿವಾಕ್ಯ, ಆ ಶ್ರುತಿವಾಕ್ಯಕ್ಕೆ ವಿರೋಧ ಬರುತ್ತೆ. ಅನಂತ ಅಂದರೆ ಏನು? ಇಂದ್ರಿಯಗಳಿಗೆ ಮೀರಿರುವಂಥದ್ದು, ಮನಸ್ಸಿಗೆ ಮೀರಿರುವಂಥದ್ದು. ನೀಲಿ ಬಣ್ಣ ಇದೆ ಅಂತಂದ್ರೆ ಕಣ್ಣು ಕಾಣಿಸುತ್ತೆ, ಕಣ್ಣಿಗೆ ಕಾಣಿಸುವಂತಹ ವಸ್ತುವೆ, ಅದು ಹೇಗೆ ಅನಂತ ಆಗ್ಲಿಕ್ಕೆ ಸಾಧ್ಯ ಅಂತಲೇ ಬರುತ್ತೆ. ಅವನ ಸಗುಣ ಮಹಿಮೆ ಅನಂತ, ನಿರ್ಗುಣ ಮಹಿಮೆ ನಿರ್ಧರ್ಮ, ಧರ್ಮವೇ ಇಲ್ಲ ಅದರಲ್ಲಿ, ಗುರುತಿಸುವಂತಹ ಕುರುಹುಗಳು ಯಾವುದೂ ಇಲ್ಲ. ತಥಾಚ ಶ್ರುತಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಶ್ರುತಿಯಲ್ಲೇ ಹೇಳಿದೆ ತೈತ್ರಿಯ ಉಪನಿಷತ್ತಲ್ಲಿ, ಅವನನ್ನು ಪಡೆಯಲು ಹೋಗಿ ಮನಸ್ಸು ವಾಕು ಹಿಂದಿರುಗಿ ಬರ್ತವೆ. ವಾದ ವಿಷಯತ್ವೇ ತತ್ರ ಶ್ರುತೇಃ ಪ್ರಾಮಾಣ್ಯಂ ನ ಸ್ಯಾತ್ ಇತ್ಯಾಶಂಕ್ಯ ಆಹ. ಮಾತಿಗೆ ಸಿಗಲ್ಲ, ಅಂತಂದ್ಮೇಲೆ ಶ್ರುತಿಯು ವಾಕಲ್ವಾ, ಮತ್ತೆ ಶ್ರುತಿಯನ್ನು ಏನಕ್ಕೆ ನಂಬಬೇಕು? ಮಾತಿಗೆ ಭಗವಂತನ ಮಹಿಮೆ ಸಿಗಲ್ಲ ಅಂತ ಹೇಳಿದ್ಮೇಲೆ ವೇದಕ್ಕೂ ಭಗವಂತನ ಮಹಿಮೆ ಸಿಗಲ್ಲ ಅಲ್ವಾ? ಯಾಕೆಂದ್ರೆ ಇಡೀ ವಾಕ್ನಲ್ಲಿ ವೇದ ಒಂದು, ವಾಕ್ಯಗೆ ಸಿಗಲ್ಲ ಅಂತ ನೀವು ಹೇಳಿದ್ದೀರಿ, ಮತ್ತೆ ವೇದಕ್ಕೆ ಅಪ್ರಾಮಾಣ್ಯತ್ವ ಬಂತಲ್ಲ. ಭಗವಂತನ ವಿಷಯದಲ್ಲಿ ವೇದವನ್ನ ನಾವು ಒಂದು ಪ್ರಮಾಣವಾಗಿ ಯಾಕೆ ತಗೋಬೇಕು ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ, ಯಂ ಶ್ರುತಿರಪಿ ಅಪೌರುಷೇಯಿ ಅಪಿ ವೇದವಾಣಿ ಚಕಿತಂ ಭೀತಂ ಯಥಾ ಸ್ಯಾತ್ ತಥಾ ಅಭಿಧತ್ತೆ. ನೀವು ಹೇಳಿದ್ದು ಸ್ವಲ್ಪ ನಿಜ ಇದೆ. ಯಾಕೆ? ಶ್ರುತಿಯೂ ಕೂಡ ಹೆದರಿ ಹೆದರಿ ಭಗವಂತನ ವಿಷಯದಲ್ಲಿ ನಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾಳೆ ವೇದಮಾತೆ. ಭೀತಂ ಯಥಾ ಸ್ಯಾತ್ ತಥಾ ಅಭಿಧತ್ತೆ, ಅವನನ್ನ ತೋರಿಸಿಕೊಡ್ತಾಳೆ ವೇದಮಾತೆ. ತಾತ್ಪರ್ಯೇಣ ಪ್ರತಿಪಾದಯತಿ, ಅದನ್ನ ಇಷ್ಟೇ ಅಂತ ಹೇಳೋದಿಲ್ಲ, ಈ ಮಾರ್ಗದಲ್ಲಿ ಹೋಗಪ್ಪ ಅಂತ ಹೇಳಿ ನಮಗೆ ದಾರಿಯನ್ನು ತೋರಿಸುತ್ತೆ. ಭಗವಂತನ ನಿಜಸ್ವರೂಪವನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಶ್ರುತಿಯಿಂದಲೂ ಕೂಡ. ಸಗುಣಪಕ್ಷೇ ಕಿಂಚಿದಪಿ ಅಯುಕ್ತಂ ಮಾಭೂತ್, ನಿರ್ಗುಣಪಕ್ಷೇ ತು ಸ್ವಪ್ರಕಾಶಸ್ಯ ಅನ್ಯಾಧೀನ ಪ್ರಕಾಶತ ಮಾಭೂತ್ ಇತಿ ಭಯಂ. ಸಗುಣ ಮಹಿಮೆಯನ್ನ ಹೇಳಬೇಕಾದ್ರೆ ಕಡಿಮೆ ಮಾಡಿ ಹೇಳ್ತಾ ಇದ್ದೀನೋ ಎನ್ನುವ ಭಯ ಶ್ರುತಿ ಮಾತೆಗೂ ಇದೆ. ನಿರ್ಗುಣ ಪಕ್ಷದಲ್ಲಿ ಭಗವಂತ ಇರುವಂತಹವನು ಸ್ವಪ್ರಕಾಶ, ತನ್ನನ್ನು ತಾನು ತೋರಿಸಿಕೊಳ್ತಾನೆ ಯೋಗ್ಯ ಸಾಧಕನಿಗೆ ಅಂತ ಹೇಳೋದು ಶ್ರುತಿ. ಅವನ ಕೃಪೆಯಿಂದಲೇ ಬ್ರಹ್ಮಜ್ಞಾನವಾಗಬೇಕು, ನಮ್ಮ ಯಾವ ಪ್ರಯತ್ನದಿಂದಲೂ ಆಗುವುದಿಲ್ಲ ಅಂದ್ರೆ ಪ್ರಯತ್ನವನ್ನು ಬಿಡಬಾರದು ಅಂತಲ್ಲ, ನಮ್ಮ ಪ್ರಯತ್ನದಿಂದ ಆಯಿತು ಅಂತ ಆಗಲ್ಲ, ಅವನ ಕೃಪೆಯಿಂದ ಆಗಬೇಕದು. ಅವನು ಸ್ವಪ್ರಕಾಶ. ನಿರ್ಗುಣ ಮಹಿಮೆಯನ್ನು ಹೇಳುವಾಗ ಸ್ವಪ್ರಕಾಶಕ್ಕೆ ಹಾನಿ ಬರುತ್ತೆ. ಯಾಕೆಂದ್ರೆ ವೇದದಿಂದ ಇವನ ಮಹಿಮೆಯನ್ನು ನಾನು ತಿಳಿದೆ ಅಂತ ಆದರೆ ಅವನಿಗಿಂತ ದೊಡ್ಡದು ವೇದ ಅಂತ ಆಗೋಗ್ಬಿಡುತ್ತೆ, ಹಾಗಾಗಬಾರದು. ನಿಜವಾಗ್ಲೂ ಯಸ್ಯ ನಿಶ್ವಸಿತಂ ವೇದ ಅಂತ ಇರೋದು, ಭಗವಂತನ ನಿಶ್ವಾಸ ರೂಪವಾದಂಥದ್ದು ವೇದ. ನಿಶ್ವಾಸವಾಗಿರುವಂತಹ ಕಾರಣದಿಂದ ಅವನ ಮಹಿಮೆಯನ್ನ ವೇದವು ಹೇಳಲಿಕ್ಕೆ ಬರುವುದಿಲ್ಲ, ಆ ಭಯನೂ ಇದೆ ವೇದ ಮಾತೆಗೆ. ಕೇನ ಪ್ರಕಾರೇಣ, ಮತ್ತೆ ತಾತ್ಪರ್ಯದಿಂದ ಹೇಳ್ತಾ ಇದ್ದಾರೆ ಹೇಗೆ ಅಂತಂದ್ರೆ, ಅತದ್ವ್ಯಾವೃತ್ಯ ಸಗುಣ ಪಕ್ಷೇ ನ ತತ್ ವ್ಯಾವೃತ್ತಿ, ಅತದ್ವ್ಯಾವೃತ್ತಿ ಅಭೇದೇನ ಇತ್ಯರ್ಥ. ಸಗುಣ ಮಹಿಮೆಯನ್ನ ಹೇಳಬೇಕಾದ್ರೆ ವೇದ ಹೇಗೆ ಹೇಳುತ್ತೆ ಅಂತಂದ್ರೆ, ಎಲ್ಲವೂ ಬ್ರಹ್ಮವೇ ಅಂತ ಹೇಳಿ ಮುಗಿಸ್ಬಿಡುತ್ತೆ. ಎಲ್ಲವೂ ಅಂತ ಒಬ್ಬ ಯಾರಾದರೂ ಹೇಳಿದ್ರೆ ಇದು ಭಗವಂತನ, ಇದು ಭಗವಂತನ, ಇದವನ ಕೆಲಸನ, ಇದವನ ಕೆಲಸನ ಅಂತ ಹೇಳೋದು ಉಳಿಯುವುದಿಲ್ಲ. ಸರ್ವಂ ಖಲ್ವಿತಂ ಬ್ರಹ್ಮ ಅಂತ ಹೇಳಿದ್ಮೇಲೆ ಎಲ್ಲಾ ಭೂತಗಳು, ಎಲ್ಲಾ ಶಕ್ತಿಗಳು ಎಲ್ಲವೂ ಕೂಡ ಭಗವಂತನೇ ಅಂತ ವೇದ ಹೇಳ್ತಾರದು ನಮಗೆ. ಸರ್ವಂ ಅಂತ ಹೇಳಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಎಲ್ಲ 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 ಸೇರಿ ಸರ್ವ ಆಯಿತು, ಅವೆಲ್ಲವೂ ಕೂಡ ಬ್ರಹ್ಮ. ಏನೇನು ನೋಡ್ತಾ ಇದೆಯೋ ಗುಣವತ್ ವಸ್ತು ಎಲ್ಲವೂ ಕೂಡ ಬ್ರಹ್ಮ ಅಂತ ಹೇಳಿದಂಗಾಯಿತು. ಇದು ಸಗುಣ ಪಕ್ಷದಲ್ಲಿ ವೇದವು ನಮಗೆ ಭಗವಂತನನ್ನು ತೋರಿಸಿಕೊಡುವಂಥದ್ದು. ಅಭೇದ ಹೇಳುತ್ತೆ ಭಗವಂತ ಎಲ್ಲಿದ್ದಾನೆ, ಕೈಲಾಸದಲ್ಲಿ ಎಲ್ಲೋ ಕೂತಿದ್ದಾನೆ, ವೈಕುಂಠದಲ್ಲಿ ಮಲಗಿದ್ದಾನೆ, ಆ ತರಹ ಹೇಳಲ್ಲ. ಏನೇನೆಲ್ಲ ನೋಡ್ತಾ ಇದೆಯೋ ಏನೇನೆಲ್ಲ ನೋಡ್ತಾ ಇದೆಯೋ ಎಲ್ಲವೂ ಬ್ರಹ್ಮ. ಸರ್ವಂ ಖಲ್ವಿದಂ ಬ್ರಹ್ಮ, ಇದು ಛಾಂದೋಗ್ಯದ ವಾಕ್ಯ. ಸರ್ವಕರ್ಮ ಸರ್ವಕಾಮ, ವಸ್ತುಗಳೇನೋ ಆದವು, ಕರ್ಮಗಳು. ಸೂರ್ಯ ಬೆಳಕನ್ನು ಕೊಡ್ತಾ ಇದ್ದಾನೆ, ತಾಪವನ್ನು ಕೊಡ್ತಾ ಇದ್ದಾನೆ. ಅಗ್ನಿ ತಾಪವನ್ನು ಕೊಡ್ತಾ ಇದೆ, ಬೆಳಕನ್ನು ಕೊಡ್ತಾ ಇದೆ. ವಾಯು ಸ್ಪರ್ಶನೆ ಮಾಡ್ತಾ ಇದೆ, ಹರಿತಾ ಇದೆ. ಇವೆಲ್ಲ ಕರ್ಮಗಳು. ಒಬ್ಬ ಮನುಷ್ಯ ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಎಲ್ಲರೂ ಕೂಡ. ಆಗ ಆ ಕರ್ಮಗಳೆಲ್ಲ ಏನು ಅಥವಾ ಯಾರು ಅಂತಂದ್ರೆ ಭಗವಂತನೇ. ಯಾಕೆ ಅಂದ್ರೆ ಅಂತರ್ಯಾಮಿಯಾಗಿದ್ದು ಕೆಲಸಗಳನ್ನ ಮಾಡಿಸದೇ ಇದ್ರೆ ಯಾವ ಕೆಲಸವೂ ನಡೆಯುವುದಿಲ್ಲ. ಆ ಕಾರಣದಿಂದ ಸರ್ವಕರ್ಮ, ಎಲ್ಲಾ ಕರ್ಮಗಳ ಸ್ವರೂಪದಲ್ಲಿ ಇರುವಂಥವನು. ಸರ್ವಕಾಮ, ಕರ್ಮಗಳು ಆಗೋದು ಇಚ್ಛೆಯಿಂದ, ಎಲ್ಲ ಇಚ್ಛೆಗಳಲ್ಲಿ ಅವನಿದ್ದಾನೆ. ಎಲ್ಲ ಇಚ್ಛೆಗಳನ್ನ ಸೇರಿಸಿ ಒಂದು ಗುಡ್ಡೆ ಹಾಕಿದ್ರೆ ಅದರೊಳಗಿದ್ದಾನೆ ಭಗವಂತ, ಅದೇ ಆಗಿದ್ದಾನೆ ಅಂತ. ಇತ್ಯಾದಿನ ಸರ್ವಾಭೇದೇನೈವ ಭಗವಂತಂ ಪ್ರತಿಪಾದಯತಿ. ಹೀಗೆ ಸರ್ವಂ ಖಲ್ವಿದಂ ಸರ್ವಕಾಮ ಸರ್ವಕರ್ಮ ಸರ್ವಕಾಮ ಅಂತೆಲ್ಲ ಹೇಳಿ ಅಭೇದವನ್ನ ಹೇಳಿ ಸಗುಣ ಪಕ್ಷದಲ್ಲಿ ಎಲ್ಲವೂ ಭಗವಂತನೇ ಅಂತ ಹೇಳ್ತಾ ಇದೆ ಶ್ರುತಿ ಮಾತೆ ನಮಗೆ ಹೇಳ್ತಾ ಇದ್ದಾಳೆ.
ನ ತು ಏಕೈಕಶೋ ಮಹಿಮಾನ ವದತಿ ಇತ್ಯರ್ಥ.
ಇದು ಸುಲಭದ ಕೆಲಸ. ನಿನ್ನೆ ನಾವು ನೋಡಿದ್ವಿ ಭಗವಂತನ ಒಂದೊಂದು ಶಕ್ತಿಗೆ ಒಂದೊಂದು ಶ್ಲೋಕವನ್ನು ಹೇಳಬೇಕಾದ್ರೆ ಎಷ್ಟು ಶ್ಲೋಕವನ್ನು ಒಬ್ಬ ಬರೀಬೇಕು. ಅದರ ಬದಲು ಶ್ರುತಿ ಮಾತೆ ಮಾಡಿರುವಂಥದ್ದು ಬುದ್ಧಿವಂತಿಕೆಯ ಕೆಲಸ. ಎಲ್ಲವೂ ಅವನೇ. ಎರಡೇ ಪದಗಳಲ್ಲಿ ಭಗವಂತನ ಮಹಿಮೆಯನ್ನು ಹೇಳಿದಾಗಾಯಿತು. ಏಕೈಕಶಃ ಒಂದೊಂದು ಹೇಳಿಕೊಂಡು ವಿಸ್ತಾರ ಮಾಡಿಲ್ಲ ಶ್ರುತಿ ಮಾತೆ. ವಿಸ್ತಾರವೂ ಮಾಡಿದೆ, ಆದರೆ ಈ ತರಹದ ಮುಖ್ಯ ವಾಕ್ಯಗಳಲ್ಲಿ ವಿಸ್ತಾರ ಮಾಡಿದ್ದ. ಸರ್ವವೂ ಬ್ರಹ್ಮವೇ ಅಂತ ಹೇಳಿ ಮುಗಿಸ್ಬಿಟ್ಟಿದ್ದಾಳೆ ಶ್ರುತಿ ಮಾತೆ. ನಿರ್ಗುಣ ಪಕ್ಷೇ ತು ನ ತತ್ ಅತತ್ ಅವಿದ್ಯಾ ತತ್ ಕಾರ್ಯಾತ್ಮಕ ಉಪಾಧಿ ದ್ವಯಮಿತಿ ಯಾವತ್ ಅತದ್ವ್ಯಾವೃತ್ಯ ಅಂತಿದೆ. ಇದು ಸ್ವಲ್ಪ ಟೆಕ್ನಿಕಲ್ ವಿಷಯ, ಮೇಲ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಂದ್ರೆ ವೇದಾಂತವನ್ನು ಅಧ್ಯಯನ ಮಾಡಿರ್ಬೇಕು. ಸಾರವನ್ನು ಹೇಳ್ತಾ ಇದ್ದೀನಿ. ಭಗವಂತ ನಿರ್ಗುಣ ನಿರಾಕಾರ ಇತ್ಯಾದಿ, ಅವನು ಸೃಷ್ಟಿಯನ್ನು ಮಾಡಲಿಕ್ಕೆ ಹೊರಡ್ತಾನೆ. ಯಾಕೆ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಅನ್ನೋದು ಜೀವರು ಕೇಳುವಂತಹ ಪ್ರಶ್ನೆ ಅಲ್ಲ. ಅವನಿಷ್ಟ ಅವನು ಮಾಡ್ದ ಅಂತ. ಆಗ ಸೃಷ್ಟಿಯನ್ನು ಮಾಡಬೇಕು. ನಿರ್ಗುಣತ್ವ ಇದ್ರೆ ಸೃಷ್ಟಿ ಸಿದ್ಧಿಸಲ್ಲ. ರಜೋಗುಣ ಬೇಕು ಸೃಷ್ಟಿಗೆ. ಸೃಷ್ಟಿಯನ್ನು ಮಾಡಲು ಹೊರಟಾಗ ಏನ್ ಮಾಡ್ತಾನೆ ಒಬ್ಬ ಈಶ್ವರ? ಅವನನ್ನ ನಿಯಾಮಕನನ್ನಾಗಿ ಮಾಡಿ ಸೃಷ್ಟಿಯನ್ನ ಆರಂಭ ಮಾಡಲಿಕ್ಕೆ ಅವನಿಗೆ ಜ್ಞಾನವನ್ನು ಕೊಡ್ತಾನೆ. ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ. ಬ್ರಹ್ಮ ಅಂತ ಒಬ್ಬ ಸೃಷ್ಟಿಕರ್ತನನ್ನು ಮಾಡಿ ಅವನಿಗೆ ವೇದ ಜ್ಞಾನವನ್ನು ಕೊಟ್ಟು ಸೃಷ್ಟಿಯನ್ನು ಮಾಡು ಅಂತ ಹೇಳಿ ಆಜ್ಞೆಯನ್ನು ಕೊಡ್ತಾನೆ. ಈ ಯಾವ ನಿಯಾಮಕ ಇರ್ತಾನೋ ಆ ನಿಯಾಮಕ ಅವನಿಗೆ ಒಂದು ಗುರುತು ಬೇಕು, ಒಂದು ಶಕ್ತಿ ಬೇಕು. ಅದನ್ನು ಉಪಾಧಿ ಅಂತ ಕರೀತಾರೆ. ಈ ನಿಯಾಮಕ ಯಾವನಿದ್ದಾನೋ ಅವನು ಸರ್ವಶಕ್ತ, ಸರ್ವೇಶ್ವರ, ಸರ್ವಜ್ಞ. ಮತ್ತೆ ಸೃಷ್ಟಿ ಏನಾಗುತ್ತೋ ಅದು ಅಲ್ಪಜ್ಞ, ಅಲ್ಪಶಕ್ತ, ಈಶ್ವರನಲ್ಲ ಇತ್ಯಾದಿ. ಈ ಸರ್ವಶಕ್ತತ್ವ ಎಲ್ಲ ಶಕ್ತಿಗಳು ಉಳ್ಳ ಸ್ಥಿತಿ, ಸರ್ವೇಶ್ವರತ್ವ ಎಲ್ಲರಿಗೂ ಮುಂದಾಳಾಗಿ ಇರುವಂತಹ ಸ್ಥಿತಿ, ಅದನ್ನ ಮಾಯೆಯ ಉಪಾಧಿ ಅಂತ ಹೇಳ್ತಾರೆ. ಮಾಯೆ ಅವನ ಉಪಾಧಿ, ಮಾಯೆಯಿಂದ ಗುರುತಿಸಲ್ಪಡ್ತಾನೆ. ಅದಕ್ಕೋಸ್ಕರವೇ ವಿಷ್ಣು ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ, ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ, ಸರಸ್ವತಿ ಬ್ರಹ್ಮ ಈ ಮಾಯೆಯ ಉಪಾಧಿ ಅವರ ಮೇಲೆ ಆರೋಪಿಸಲ್ಪಟ್ಟಿದೆ. ಅವರ ಒಂದು ಲೌಕಿಕವಾಗಿ ತುಂಬಾ ಅದನ್ನು ಕುಂದು ಮಾಡಿ ಹೇಳಬೇಕು ಅಂದ್ರೆ ಒಂದು ಪೊಸಿಷನ್ ಅಂತ ತಗೊಳ್ಳಿ, ತುಂಬ ಕೆಟ್ಟ ಪದ ಅದು. ಮಾಯೆ ಉಪಾಧಿ ಅಂತ ತಗೊಳ್ಳೋದು ಚೆನ್ನಾಗಿರ್ತದೆ. ಉಪಾಧಿ ಅಂದರೆ ಒಂದು ಪದವಿಯ ಆರೋಪ ಅವರ ಮೇಲೆ. ಹೀಗೆ ಒಬ್ಬ ಸರ್ವೇಶ್ವರ, ಇನ್ನೊಬ್ಬ ಅಲ್ಪ, ಒಬ್ಬ ಸರ್ವಶಬ್ದ ಇನ್ನೊಬ್ಬ ಅಲ್ಪಶಬ್ದ, ಇಬ್ಬರಿಗೂ ಉಪಾಧಿಗಳು ಈ ಲೋಕದ ಸ್ಥಿತಿಯಲ್ಲಿವೆ. ಯಾವುದರ ಮೇಲೆ ಇಟ್ಟಿರುವಂಥದ್ದು ಈ ಉಪಾಧಿ ಅಂತಂದ್ರೆ, ಚೈತನ್ಯದ ಮೇಲೆ ಉಪಾಧಿಯನ್ನು ಇಡಲ್ಪಟ್ಟಿದೆ. ಹೇಗೆ ಒಂದು ಕರೆಂಟ್ ಇರೋದು ಒಂದೇ ಇದೆ, ಆದರೆ ಅದು ಲೈಟಿನ ಮೂಲಕ ನಮಗೆ ಬಂದರೆ ಬೆಳಕನ್ನು ಕೊಡುತ್ತೆ, ಹೀಟರಿನ ಮೂಲಕ ಬಂದರೆ ಕಾವನ್ನು ಕೊಡುತ್ತೆ ಇತ್ಯಾದಿ. ಒಳಗಡೆ ಇರುವಂಥದ್ದು ಕರೆಂಟ್ ಒಂದೇ. ಅದೇ ತರಹ ಈ ಉಪಾಧಿಯನ್ನು ಹೊಂದಿರುವಂತಹ ಸರ್ವೇಶ್ವರ ಮತ್ತು ಈ ಜೀವ ಇಬ್ಬರಿಗೂ ಚೈತನ್ಯ ಇರುವಂಥದ್ದು ಸಮನಾಗಿದೆ. ಮತ್ತೆ ಶ್ರುತಿ ಏನ್ ಮಾಡುತ್ತೆ ನಮಗೆ ಅಂದ್ರೆ, ತತ್ ತ್ವಂ ಅಸಿ ಅಂತ ಹೇಳಿ, ಆ ಪರಬ್ರಹ್ಮ ನೀನು, ನಿರುಪಾಧಿಕ ಪರಬ್ರಹ್ಮ ನೀನು ಅಂತ ಹೇಳ್ತಾ ಇದೆ. ಅದನ್ನು ಹೇಗೆ ಮಾಡ್ತಾ ಇದೆ ಅಂತಂದ್ರೆ, ಈಶ್ವರನಿಗೂ ಜೀವನಿಗೂ ಅಭೇದವನ್ನ ಹೇಳಿ. ಅಭೇದವನ್ನು ಮಾಡುವಾಗ ಈಶ್ವರನಲ್ಲಿರುವಂತಹ ಸರ್ವಶಕ್ತತ್ವ, ಸರ್ವೇಶ್ವರತ್ವ ಇತ್ಯಾದಿ ಈ ಉಪಾಧಿಗಳನ್ನು ತೆಗೆದುಹಾಕಿ ಜೀವನಲ್ಲಿರುವಂತಹ ಈ ಜೀವತ್ವ ಇತ್ಯಾದಿ ಉಪಾಧಿಗಳನ್ನು ತೆಗೆದುಹಾಕಿ ಶುದ್ಧ ಚೈತನ್ಯ ಎರಡರಲ್ಲೂ ಒಂದೇ ಇರುವಂಥದ್ದು ಅಂತ ಹೇಳಿ ಶ್ರುತಿ ನಮಗೆ ಅದೇ ನೀನು ಅಂತ ಹೇಳ್ಕೊಡ್ತಾ ಇದೆ. ಅದನ್ನ ಮುಂದೆ ಹೇಳ್ತಾ ಇದ್ದಾರೆ. ಇದು ಈ ಸಾಲ ತೆಗೆದುಕೊಂಡ್ರೆ ಮುಂದೆ ಸುಲಭ ಆಗುತ್ತೆ. ಅಭೇದೇನ ನಿರ್ಗುಣ ಪಕ್ಷೇಂದು ನ ತತ್ ಅತತ್ ಅವಿದ್ಯಾ ತತ್ ಕಾರ್ಯಾತ್ಮಕಂ ಉಪಾಧಿ ದ್ವಯಂತಿ ಯಾವತ್. ಈ ಮಾಯೆ ಅಂತ ಏನಿದೆಯೋ ಅದನ್ನ ಅವಿದ್ಯೆ ಅಂತ ಹೇಳ್ತಾರೆ. ಆ ಅವಿದ್ಯೆ ಎಂಬ ಉಪಾಧಿಯನ್ನು ಹೊಂದಿರುವಂಥವನು ಈಶ್ವರ, ಮತ್ತು ಅದರ ಕಾರ್ಯ ಅಂದರೆ ಜೀವತ್ವ, ಈ ಎರಡನ್ನು ನಿರಾಕರಿಸುತ್ತೆ, ಚೈತನ್ಯ ಒಂದನ್ನು ಉಳಿಸ್ಕೊಳ್ಳುತ್ತೆ. ಅದನ್ನು ಮುಂದೆ ಹೇಳ್ತಾರೆ. ತದ್ವ್ಯಾವೃತ್ಯ ತತ್ ಪರಿತ್ಯಾಗೇನ ಜಹದ ಜಹಲ್ ಲಕ್ಷಣಯ ಇತ್ಯರ್ಥ. ಈ ಜಹದ ಜಹಲ್ ಅಂದ್ರೆ ಜಹದ ಜಹಲ್ ಲಕ್ಷಣ ಅಂತಂದ್ರೆ, ಒಂದೇ ವಸ್ತುವಿನಲ್ಲಿ ಒಂದಿಷ್ಟು ಲಕ್ಷಣಗಳನ್ನು ಗ್ರಹಿಸೋದು, ಒಂದಿಷ್ಟು ಲಕ್ಷಣಗಳನ್ನು ಬಿಟ್ಟು ಬಿಡೋದು. ಈಶ್ವರನಲ್ಲಿ ಸರ್ವೇಶ್ವರತ್ವ ಸರ್ವಶಕ್ತತ್ವ ಈ ಲಕ್ಷಣಗಳನ್ನು ಬಿಡ್ತಾ ಇದ್ದೀವಿ. ಜೀವನಲ್ಲಿ ಸೀಮಿತತ್ವ ಅಲ್ಪತ್ವ ಈ ಲಕ್ಷಣಗಳನ್ನು ಬಿಡ್ತಾ ಇದ್ದೀವಿ. ಉಳಿಯೋದೇನು? ಅಲ್ಲಿಯೂ ಶುದ್ಧ ಚೈತನ್ಯ ಉಳಿಯುತ್ತೆ, ಇಲ್ಲಿಯೂ ಶುದ್ಧ ಚೈತನ್ಯ ಉಳಿಯುತ್ತೆ. ಆಗ ತತ್ವಮಸಿ ಅಂತ ಅವನಿಗೆ ಬ್ರಹ್ಮಜ್ಞಾನ ಆಗುತ್ತೆ. ಅದನ್ನ ಶ್ರುತಿ ಹೇಳಿಕೊಡ್ತಾಳೆ ಅಂತ ಇಲ್ಲಿ ಹೇಳ್ತಾರದು. ಮಾಯಾ ಮತ್ತು ಅವಿದ್ಯೆ. ಮಾಯೆ ಅಂತನ್ನೋದು ಈಶ್ವರನಲ್ಲಿ ಇರುವಂಥದ್ದು, ಅವಿದ್ಯೆ ಅಂತನ್ನೋದು ಜೀವನಲ್ಲಿರುವಂಥದ್ದು. ಇವೆರಡನ್ನ ಬಿಟ್ಟು ಶುದ್ಧ ಚೈತನ್ಯವನ್ನ ಸ್ವೀಕಾರ ಮಾಡುವಂಥದ್ದು, ಅದು ಶ್ರುತಿಯು ಹೇಳಿಕೊಡುವಂಥ ದಾರಿ.
ಮಾಯಾವಿದ್ಯೋಪಹಿತ ಚೈತನ್ಯ ಶಕ್ತಂ ತತ್ಪದಂ ತತ್ ಕಾರ್ಯ ಬುದ್ಧ್ಯಾದಿ ಉಪಹಿತ ಚೈತನ್ಯ ಶಕ್ತಂ ತ್ವಂ ಪದಂ.
ತತ್ ಪದ ಎನ್ನುವ ತತ್ವಮಸಿನಲ್ಲಿ ತತ್ ಅನ್ನೋದು ಮಾಯೆ ಎಂಬ ಉಪಾಧಿಯನ್ನ ಹೊಂದಿರುವಂಥವನು, ಮಾಯೆ ಮತ್ತು ಅವಿದ್ಯೆ ಎಂಬ ಉಪಾಧಿಯನ್ನ ಹೊಂದಿರುವಂಥವನು, ಆ ಚೈತನ್ಯದ ಶಕ್ತಿಯನ್ನು ಹೊಂದಿರುವಂಥವನು, ಅದು ತತ್. ಮತ್ತು ಅದರಿಂದಾದಂತಹ ಈ ಸೃಷ್ಟಿ ಅಲ್ಲಿ ಏನ್ ಬರುತ್ತೆ, ಬುದ್ಧಿ ಇತ್ಯಾದಿ ಗುರುತುಗಳು ಉಳ್ಳಂತಹ ಜೀವ, ಈ ಎರಡರಲ್ಲಿ ಅಭೇದವನ್ನ ಹೇಳ್ಕೊಡುತ್ತೆ. ಉಪಾಧಿ ಭಾಗತ್ಯಾಗೀನ ಅನುಪಹಿತ ಚೈತನ್ಯ ಸ್ವರೂಪಂ ಸ್ವಪ್ರಕಾಶಮಪಿ ತದಾಕಾರ ವೃತ್ತಿ ಮಾತ್ರ ಜನನೇನ ಅವಿದ್ಯಾ ತತ್ಕಾರ್ಯನಿವೃತ್ತ ಬೋಧಯತಿ.
ತತ್ ಆಕಾರ ವೃತ್ತಿ, ಬ್ರಹ್ಮಾಕಾರ ವೃತ್ತಿಯನ್ನ ನಮ್ಮಲ್ಲಿ ಹುಟ್ಟಿಸಿ,
ಬ್ರಹ್ಮಾಕಾರ ವೃತ್ತಿಯನ್ನ ಹುಟ್ಟಿಸೋದು ಅಂದ್ರೆ ಏನು, ಶ್ರುತಿ ಏನ್ ಮಾಡುತ್ತೆ ನಮಗೆ, ಶ್ರುತಿಯ ಮಾರ್ಗಗಳು ಸುಮಾರಿವೆ, ಜ್ಞಾನ ಕರ್ಮ ಉಪಾಸನೆ ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ಮಾಡಿ ಬ್ರಹ್ಮಾಕಾರ ವೃತ್ತಿ ಉಂಟಾಗಬೇಕು ಮನಸ್ಸಿನಲ್ಲಿ. ಸುಲಭಾತಿ ಸುಲಭ ದಾರಿ ಯಾವುದು, ನಾಮಸ್ಮರಣೆ ಮತ್ತು ಗುರುಮಂತ್ರ ಜಪ. ಇದು ಮಾಡೋದ್ರಿಂದ ಏನಾಗುತ್ತೆ, ಮನಸ್ಸು ಯಾವಾಗಲೂ ಅದೇ ಚಿಂತೆಯಲ್ಲಿರುತ್ತೆ, ಅದೇ ಸ್ಮರಣೆಯಲ್ಲಿರುತ್ತೆ. ಆಗ ಮನಸ್ಸಿನ ಕಲ್ಮಶಗಳು ಹೊರಟು ಹೋಗಿ ಶುದ್ಧ ಚೈತನ್ಯ ಮನಸ್ಸಿನಲ್ಲಿ ಪ್ರತಿಬಿಂಬಿತವಾಗುತ್ತೆ, ಅದು ಸುಲಭಾತಿ ಸುಲಭ ದಾರಿ. ಅದು ಒಟ್ಟಿನಲ್ಲಿ ಬ್ರಹ್ಮಾಕಾರ ವೃತ್ತಿ ಬರಬೇಕು, ಅದು ಹೇಗೆ ಬರುತ್ತೋ ಅದು ಒಬ್ಬೊಬ್ಬರಿಗೆ ಒಂದೊಂದು ವಿಹಿತ, ನಮ್ಮ ಗುರುಗಳು ಏನು ಹೇಳ್ತಾರೋ ಅದನ್ನು ನಾವು ಮಾಡಬೇಕು ಬ್ರಹ್ಮಾಕಾರ ವೃತ್ತಿಯನ್ನ ಸಂಪಾದನೆ ಮಾಡಲಿಕ್ಕೆ.
ತದಾಕಾರ ವೃತ್ತಿ ಮಾತ್ರ ಜನನೇನ ಅವಿದ್ಯಾ ತತ್ ಕಾರ್ಯನಿವೃತ್ತ ಬೋಧಯತಿ ಇವ ಇತಿ ನ ತಾವತ ವಾಗ್ವಿಷಯತ್ವ ಮುಖ್ಯಂ ತಸ್ಯ ಇತ್ಯರ್ಥ.
ಬ್ರಹ್ಮಾಕಾರ ವೃತ್ತಿ ಬರುವಂತೆ ಮಾಡುತ್ತೆ ಶ್ರುತಿ, ಬ್ರಹ್ಮವು ಏನು ಅಂತ ಹೇಳಿಕೊಡ್ಲಿಕ್ಕೆ ಶ್ರುತಿಗೆ ಸಾಧ್ಯ ಇಲ್ಲ. ಅದಕ್ಕೆ ವಾಗ್ವಿಷಯವಾಗಿ ಮಾಡ್ತಾ ಇಲ್ಲ ಪರಬ್ರಹ್ಮನನ್ನ ಶ್ರುತಿಯು, ಬ್ರಹ್ಮಾಕಾರ ವೃತ್ತಿ ನಮ್ಮಲ್ಲಿ ಬರುವಂತೆ ಮಾಡ್ತಾ ಇದೆ, ಅದು ಶ್ರುತಿಯ ಕೆಲಸ.
ಅತ ಏವ ಸ ತಾದೃಶಃ ಸಗುಣೋ ನಿರ್ಗುಣಶ್ಚ ಮಹಿಮಾ ತಸ್ಯ ಸ್ತೋತವ್ಯ.
ಹೀಗಿರುವಾಗ ಶ್ರುತಿಯು ಚಕಿತವಾಗಿ ಹೇಳುತ್ತಿರುವಂತಹ ನಿನ್ನ ಮಹಿಮೆ, ಅದನ್ನ ಯಾರು ತಾನೇ ಹೇಗೆ ತಾನೇ ಹೇಳಬೇಕು, ಕಸ್ಯ ಸ್ತೋತವ್ಯ.
ನ ಕೇನಾಪಿ ಸ್ತೋತುಂ ಶಕ್ಯ ಇತ್ಯರ್ಥ, ಯಾರು ಕೂಡ ಸ್ತುತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಗುಣಸ್ಯ ಸ್ತೋತವ್ಯ ಅಭಾವೇ ಹೇತುಮಾಹ.
ಮತ್ತೆ ಅದನ್ನೇ ನಿನ್ನೆ ಹೇಳಿದ ವಿಷಯನೇ ಮತ್ತೆ ಪುಷ್ಟಿ ಮಾಡ್ತಾ ಇದ್ದಾರೆ. ಸಗುಣವನ್ನ ಸ್ತುತಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತನ್ನೋದು ಈ ಶ್ಲೋಕದಲ್ಲಿದೆ. ಕತಿವಿಧ ಗುಣ, ಎಷ್ಟು ಗುಣಗಳು ತಾನೇ ಇರಬಹುದು ಅವನಲ್ಲಿ.
ಕತಿವಿಧ ಅನೇಕ ಪ್ರಕಾರ ಗುಣ ಯತ್ರ ಸ ತಥಾ, ಅನೇಕ ಪ್ರಕಾರದ ಗುಣಗಳು ಭಗವಂತನಲ್ಲಿವೆ, ಆ ಕಾರಣದಿಂದ ಅವನನ್ನು ಸ್ತುತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಸ್ಯ ವಿಷಯ ಇತಿ ನ ಕಸ್ಯಾಪಿ ವಿಷಯ ನಿರ್ಧರ್ಮಕತ್ವ.
ಮನಸ್ಸಿನ ವಿಷಯ ಆಗಲಿಕ್ಕೆ ಸಾಧ್ಯ ಇಲ್ಲ ಭಗವಂತ. ಯಾಕೆ ಅಂದ್ರೆ ಮನಸ್ಸಿನಿಂದ ಕಲ್ಪಿಸಲ್ಪಡ್ತಾನೆ ಭಗವಂತ ಅಂತಾದರೆ ಮನಸ್ಸು ದೊಡ್ಡದಾಯಿತು ಭಗವಂತನಿಗಿಂತ. ಯಾವುದೋ ಒಂದು ವಸ್ತುವನ್ನು ನಾನು ಕೈಯಲ್ಲಿ ಹಿಡಿದಿದ್ದೀನಿ ಅಂತಂದ್ರೆ ಆ ವಸ್ತುವಿಗಿಂತ ನಾನು ದೊಡ್ಡವನು. ಭಗವಂತನನ್ನ ಮನಸ್ಸಿನಿಂದ ಹಿಡಿತೀನಿ ಅಂತಂದ್ರೆ ಮನಸ್ಸು ದೊಡ್ಡದಾಗುತ್ತೆ, ಅದು ಶ್ರುತಿಗೆ ವಿರುದ್ಧ ಆಗುತ್ತೆ. ನ ಕಸ್ಯಾಪಿ ವಿಷಯ ನಿರ್ಧರ್ಮಕತ್ವ. ಭಗವಂತ ಎರಡು ವಿರುದ್ಧ ವಾಕ್ಯಗಳಿಂದ ಹೇಳಬಹುದು. ಲೋಕದಲ್ಲಿರುವಂತಹ ಎಲ್ಲಾ ಶಬ್ದಗಳೂ ಭಗವಂತನೇ, ಯಾಕೆಂದ್ರೆ ಸರ್ವಕರ್ಮ ಅಂತ ಹೇಳಿದ್ದಾಯಿತು. ಆದರೆ ಭಗವಂತನದ್ದು ಯಾವ ಶಬ್ದವೂ ಇಲ್ಲ ಅಂತ ಹೇಳೋದು ಸತ್ಯನೇ. ಈ ಎರಡೂ ವಿರುದ್ಧ ವಾಕ್ಯಗಳು ಸರಿ. ಯಾಕೆ ಅಂದ್ರೆ ನಿರ್ಗುಣ ಪಕ್ಷದಲ್ಲಿ ಅವನಿಗೆ ಯಾವ ಶಬ್ದವೂ ಇಲ್ಲ, ಯಾಕೆಂದ್ರೆ ಭಗವಂತನ ಶಬ್ದ ಕೇಳದೆ ಭಗವಂತನನ್ನ ಹೇಳಿದೆ ಅಂತ ಆಗೋಗ್ಬಿಡುತ್ತೆ. ಶ್ರೋತ್ರೇಂದ್ರಿಯ ಗ್ರಾಹ್ಯ ಅಂತ ಆಗೋಗ್ಬಿಡುತ್ತೆ. ಭಗವಂತನ ಈ ಬಣ್ಣ ಇತ್ತು, ಈ ಆಕೃತಿ ಇತ್ತು ಅಂತ ಹೇಳಿದ್ರೆ ಭಗವಂತನ ಈ ಬಣ್ಣ ಈ ಆಕೃತಿ ಇತ್ತು ಅಂತ ಹೇಳಿದ್ರೆ ದೃಗಿಂದ್ರಿಯ ಕಣ್ಣಿನಿಂದ ಗ್ರಾಹ್ಯ ಅವನು ಅಂತ ಬಂದ್ಬಿಡುತ್ತೆ. ಹೀಗೆ ಅವನ ಲಕ್ಷಣಕ್ಕೆ ಹಾನಿ ಬರುತ್ತೆ. ವೇದ ನಮಗೆ ಏನು ಹೇಳ್ತಾ ಇದೆಯೋ ಅದಕ್ಕೆ ವಿರುದ್ಧ ಆಗುತ್ತೆ ಅದನ್ನ ನಾನು. ಆ ಕಾರಣದಿಂದ ನ ಕಸ್ಯಾಪಿ ವಿಷಯ ನಿರ್ಧರ್ಮಕತ್ವ. ಭಗವಂತನು ಯಾವುದಕ್ಕೂ ವಿಷಯವಲ್ಲ. ಯಾವ ಇಂದ್ರಿಯಕ್ಕೂ ಮನಸ್ಸು ಇತ್ಯಾದಿಗಳಿಗೆ ವಿಷಯವಲ್ಲ. ಅತ ಏವ ಅವಿಷಯತ್ವಾತ್ ನ ಸ್ತುತ್ಯರ್ಹ ಇತ್ಯರ್ಥ. ನಾವು ಯಾವುದನ್ನ ಇಂದ್ರಿಯಗಳಿಂದ ಮನಸ್ಸಿನಿಂದ ವಿಷಯೀಕರಿಸ್ತೀವೋ ಅಂಥದ್ದನ್ನೇ ನಾವು ಸ್ತುತಿ ಮಾಡಲಿಕ್ಕೆ ಬರುತ್ತೇವೆ. ಇಲ್ಲಿ ನಿರ್ಗುಣವನ್ನು ನಾವು ಸ್ತುತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರುತ್ತೆ.
ಸಗುಣೋ ಜ್ಞೇಯತ್ವೇಪಿ ಅನಂತತ್ವಾತ್ ನಿರ್ಗುಣಸ್ತು ಏಕರೂಪೋಪಿ ಜ್ಞೇಯತ್ವಾಭಾವಾತ್ ನ ಸ್ತುತ್ಯಶ್ಚೇತ್ ತರ್ಹಿ ಸ್ವಮತಿಪರಿಣಾಮಾವಧಿ ಗೃಣಮ್ಯತಿ ಪೂರ್ವೋಕ್ತಂ ವಿರುದ್ಧೇತ ಇತ್ಯತ ಆಹ ಪದೇ ದ್ವಿತಿ.
ಮತ್ತೆ ಹಿಂದಿನ ಶ್ಲೋಕದ್ದೇ ಭಾವ. ಸಗುಣ ಅನಂತವಾಗಿದೆ, ಅದಕ್ಕೆ ಅದನ್ನು ಸ್ತುತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿರ್ಗುಣ ಯಾವುದಕ್ಕೂ ಸಿಗಲ್ಲ, ಇಂದ್ರಿಯಗಳಿಗೆ ಮನಸ್ಸಿಗೆ ಯಾವುದಕ್ಕೂ ಸಿಗಲ್ಲ, ಅದಕ್ಕೆ ಅದನ್ನು ಸ್ತುತಿ ಮಾಡೋಕ್ಕಾಗಲ್ಲ. ಮತ್ತೆ ದಾರಿ ಏನು ಮಾಡಲೇಬಾರದು ಅನ್ನೋ ದಾರಿನ ಅಂತ ಯಾರನ್ನ ಕೇಳಿದ್ರೆ ಇಲ್ಲ, ಪದೇ ತ್ವಿತಿ ಪದೇ ಪದೇ ತ್ವರವಾಚೀನೆ ಅಂತ ಕೊನೆಯ ಪಾದ.
ಅರ್ವಾಚೀನೆ ನವೀನೆ ಭಕ್ತಾನುಗ್ರಹಾರ್ಥಂ ಲೀಲಯಾ ಗೃಹೀತಂ ವೃಷಭ ಪಿನಾಕ ಪಾರ್ವತ್ಯಾದಿ ವಿಶಿಷ್ಟೇ ರೂಪೇ ಕಸ್ಯ ವಿದುಷೋ ಮನೋ ನ ಪತತಿ ನಾವಿಶತಿ.
ಭಕ್ತಾನುಗ್ರಹಕ್ಕೋಸ್ಕರವಾಗಿ ಲೀಲೆಯಿಂದ ಕಲ್ಪಿಸಲ್ಪಟ್ಟಂತಹ ವಿಗ್ರಹ ಯಾವುದು, ಶಿವನ ಯಾವ ರೂಪ ಇದೆಯೋ ಅದು, ವೃಷಭ ನಂದಿ, ಪಿನಾಕ ಅವನ ಆಯುಧ,
ಪಾರ್ವತಿ ಅವನ ಹೆಂಡತಿ, ಆದಿ ವಿಶಿಷ್ಟೆ ಬೇರೆ ಬೇರೆ ಏನೇನಿದೆಯೋ ಶಿವನ ಪರಿವಾರ, ಅಂತಹ ರೂಪದಲ್ಲಿ ಕಸ್ಯ ವಿದುಷಃ ಮನಃ ನ ಪತತಿ,
ಅಂತಹ ಸುಂದರ ರೂಪದಲ್ಲಿ ಯಾವನ ಮನಸ್ಸು ತಾನೇ ಬೀಳದೇ ಇದ್ದೀತು, ಖಂಡಿತವಾಗಿ ಸ್ತುತಿಯನ್ನು ಮಾಡಿಯೇ ಮಾಡುತ್ತೆ. ಮನಸ್ಸು ತನ್ನ ಗ್ರಾಹ್ಯವಲ್ಲದ ವಿಷಯವಾದರೂ ಕೂಡ ಅಲ್ಲಿಯೇ ಹೋಗಿ ಸೇರುತ್ತೆ.
ಕಸ್ಯ ವಚೋ ನಾವಿಶತಿ ಅಪಿತು ಸರ್ವಸ್ಯಾಪಿ ಮನೋವಚಶ್ಚ ವಿಶತಿ ಇತ್ಯರ್ಥ.
ಹಾಗೆ ಮನಸ್ಸು ವಾಕು ತಮಗೆ ಬೀರಿರುವಂತಹ ವಿಷಯದಲ್ಲೂ ಕೂಡ ಪ್ರಯತ್ನವನ್ನು ಮಾಡಿಯೇ ಮಾಡುತ್ತವೆ.
ತತ್ರ ಹಿರಣ್ಯಗರ್ಭಸ್ಯ ಅಸ್ಮದಾದೇಶ್ಚ ಸಮಮೇವ ಸ್ತುತಿಕರ್ತೃತ್ವಂ ಇತಿ ನ ಪೂರ್ವಾಪರ ವಿರೋಧಃ.
ಬ್ರಹ್ಮಾದಿಗಳು ಮಾಡುವಂತಹ ಸ್ತುತಿಯು ನಾವು ಮಾಡುವಂತಹ ಸ್ತುತಿಯೂ ಕೂಡ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿಯೇ ಇರುತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ ಯಾವ ಭಾವವಿತ್ತು ಅದನ್ನ ಇಲ್ಲಿ ಮತ್ತೆ ಪುಷ್ಟೀಕರಿಸಿದ್ದಾರೆ. ಈ ಶ್ಲೋಕದ ವಿಷ್ಣುಪರ ಭಾಗ ಇನ್ನೊಂದಿಷ್ಟಿದೆ, ಅದನ್ನು ನಾಳೆ ನೋಡೋಣ.
ಓಂ ಶಾಂತಿ 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 ಹರಿ ಓಂ.